ಹೀಗಿದ್ದಾನೆ. ಮತ್ತೆ ಸರ್ವತೋಕ್ಷ ಸರ್ವದ ಶ್ರುತಿ ಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ, ಎಲ್ಲವನ್ನು ವ್ಯಾಪಿಸಿ ನಿಂತಿದ್ದಾನೆ ಪರಮಾತ್ಮ. ಎಲ್ಲವನ್ನೂ ವ್ಯಾಪಿಸಿದ್ದಾನೆ ಪರಮಾತ್ಮ. ವ್ಯಾಪಿಸ್ತಾ ಇರತಕ್ಕಂಥ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆಲ್ ಪರವೇಜಿವ್ ಅಂತರ್ಥ. ಆಲ್ ಪರವೇಜಿವ್ ಎಂಟಿಟಿ ಅಂದರೆ ಪರಮಾತ್ಮ ಒಬ್ಬನೇನೆ. ಹೀಗೆ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಕೆಲವು ಪದ ಉಪಯೋಗಿಸ್ತಾರೆ ಸಾಮಾನ್ಯವಾಗಿ, ಎಲ್ಲ ಕಡೆ ಕೈಯು ಎಲ್ಲ ಕಡೆ ಕಾಲು. ಕೆಲವರು ಅಪಾರ್ಥ ಬರೆದಿದ್ದುಂಟು. ಪರಮಾತ್ಮ ಚಿತ್ರ ಬರೆದ್ಬಿಡೋದು, ಬರೀ ಕಾಲೇ ಬರೆದ್ಬಿಡೋದು, ಬರೀ ಕೈಯ ಬರೆದ್ಬಿಡೋದು ಪರಮಾತ್ಮನ. ಏನ್ರಿ ಒಳ್ಳೆ ಅಸಹ್ಯ ಕಾಣ್ತಾನಲ್ಲ ದೇವರು ಅಂತ ಅನಿಸಿಬಿಡುತ್ತಾ ನಮಗೆ, ಆಶ್ಚರ್ಯ ಹೇಳ್ತಾರೆ. ಹಾಗಲ್ಲ ಅರ್ಥ. ಅದಕ್ಕೆ ಪರಮಾತ್ಮನಿಗೆ ಕೈ ಕಾಲು ಕಣ್ಣು ಎಲ್ಲ ಇದೆ. ಬಟ್ ಏನು ಸ್ಪೆಷಾಲಿಟಿ ಗೊತ್ತಾ? ಪರಮಾತ್ಮನ ಕೈ ಕಾಲು ಮೊದಲ ಎಲ್ಲದರ ಕೆಲಸ ಮಾಡುತ್ತಂತದ. ಪರಮಾತ್ಮನ ಕಣ್ಣು ಓಡಾಡುತ್ತೆ ಅಂತ ಹೇಳುತ್ತಾರೆ. ಪರಮಾತ್ಮನ ಕಣ್ಣು ಇನ್ನೊಬ್ರ ಕಣ್ಣು ಓಡಾಡುತ್ತೆ, ಇನ್ನೊಬ್ಬರ ಆಸ್ತಿಪಾಸ್ತಿ ಮೇಲೆ. ಆ ರೀತಿ ಓಡಾಡೋದಿಲ್ಲ ಪರಮಾತ್ಮನ ಕಣ್ಣು. ಎಲ್ಲ ಕೆಲಸನೂ ಕಣ್ಣು ನಡೆಯುತ್ತೆ, ಕಣ್ಣು ಮಾತಾಡುತ್ತೆ ಅಂತ ಹೇಳ್ತಾರೆ. ಕಣ್ಣು ಮಾತಾಡುತ್ತೆ. ಪರಮಾತ್ಮನ ಕಾಲು ಜಗಸೃಷ್ಟಿಯಾದಿಗಳನ್ನು ಮಾಡುತ್ತೆ, ಕಾಲು ನೋಡುತ್ತೆ, ಕಾಲಿಂದ ನೋಡ್ತಾನೆ ಪರಮಾತ್ಮ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರಂಥ ವೈಭವ ಯಾರಿಗಿದೆ ಲೆಕ್ಕ? ಅವನ ಪ್ರತಿಯೊಂದು ಇಂದ್ರಿಯ ಉಳಿದೆಲ್ಲ ಇಂದ್ರಿಯಗಳ ಕೆಲಸವನ್ನು ಮಾಡುತ್ತೆ. ಇದು ದೇವರ ವೈಶಿಷ್ಟ್ಯ. ಅದಕ್ಕೆ ಸ್ವಾಗತ ಭೇದ ವಿವರ್ಜಿತ ಅಂತ ದೇವರನ್ನು ಕರೀತಾರೆ. ಸ್ವಾಗತ ಭೇದ ವಿವರ್ಜಿತ. ಈ ಮಾತು ಸರಿಯಾಗಿ ಅರ್ಥ ಮಾಡಿಕೊಂಡು ಬಿಟ್ರೆ ದೇವರ ಕಾಲು ಹೇಗಿದೆ ಅಂದರೆ ಕಣ್ಣು ಕಾಲು ಕಿವಿ ವ್ಯತ್ಯಾಸನೇ ಇಲ್ಲ, ಎಲ್ಲ ಪರ್ಫೆಕ್ಟ್. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚೇತ್. ಈ ಅರ್ಧ ಶ್ಲೋಕಕ್ಕೆ ಆ ಅರ್ಥ ಕೂಡ ಹೌದು. ಅದು ಪೂರ್ಣ, ಇದು ಪೂರ್ಣ, ಕೈ ಪೂರ್ಣ, ಕಾಲು ಪೂರ್ಣ, ಕಿವಿ ಪೂರ್ಣ, ಉಗುರುಗಳು ಪೂರ್ಣ, ಆತನ ನಖಗಳು ಪೂರ್ಣ. ಹೀಗೆ ಪ್ರತಿಯೊಂದು ಆಪಾದ ಆನಂದ, ಆಜಾನು ಆನಂದ, ಆ ಜಂಘೆ ಆನಂದ, ಆ ನಖ ಆನಂದ. ಪುರಂದರದಾಸ ಹೇಳ್ತಾರೆ ಪರಮಾತ್ಮ ಇದೆ. ಆಚಾರ್ಯ ಹೇಳಿದ ಸಿದ್ಧಾಂತ, ಭಗವದ್ಗೀತೆಯ ಸಿದ್ಧಾಂತ, ಹರಿದಾಸರ ಒಂದು ಘೋಷಣೆ ಎಲ್ಲ ಒಂದೇನೆ. ಅವ್ರು ಹೇಳಿದರು ಪರಮಾತ್ಮನಿಗೆ ಪರಮಾತ್ಮನ ಪಾದದಲ್ಲಿ ಆನಂದ ಇದೆ ಅಂತ ಹೇಳಿದ್ದಾರೆ. ಪರಮಾತ್ಮನ ಪಾದದಲ್ಲಿ ಆನಂದ ಇದೆ, ಉಗುರುಗಳಲ್ಲಿ ಬೆರಳುಗಳಲ್ಲಿ ಆನಂದ ಇದೆ, ಕಿವಿ ಎಲ್ಲ ಕೆಲಸವನ್ನು ಮಾಡುತ್ತೆ. ನಮ್ಮಿಂದ್ರಿಯಗಳು ಹಾಗಲ್ಲ, ನಮ್ಮ ಕಿವಿ ಕಿವಿ ಕೆಲಸ ಮಾಡಿದರೆ ಸಾಕು, ಕಣ್ಣು ಕಣ್ಣು ಕೆಲಸ ಮಾಡಿದರೆ ಸಾಕು, ಕಾಲು ಓಡಾಟ ಮಾಡಿದ ಕೆಲಸ ಸಾಕು, ದೇವ್ರ ಕೆಲಸ ಆಗತ್ತೆ. ಪ್ರತಿಯೊಂದು ಕೂಡ ಹಾಗೆ. ತುಂಬ ಜನಕ್ಕೆ ಗೊತ್ತಿಲ್ಲ, ಕೃಷ್ಣ ಅವತಾರ ಮಾಡಿದನಲ್ಲ, ಕೃಷ್ಣ ದೇವರೆಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದರು. ಬ್ರಹ್ಮರುದ್ರಾದಿ ದೇವತೆಗಳು ಹೋಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡುತ್ತಾರೆ. ದುಗ್ಧಾಬ್ಧಿ ಶಾಯಿನಂ ವಿಷ್ಣುಂ ಶರಣ್ಯಂ ಶರಣಂ ಯಯುಹು. ಕ್ಷೀರಸಾಗರಕ್ಕೆ ಹೋಗಿ ಪರಮಾತ್ಮ ಕಂಸ ಜರಾಸಂಧಾದಿಗಳ ಹಾವಳೆಯಿಂದ ಇಡೀ ಭೂಲೋಕ ತತ್ತರಿಸಿ ಹೋಗಿಬಿಟ್ಟಿದೆ, ನೀನು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡುತ್ತಾನೆ. ಪರಮಾತ್ಮ ಏನು ಮಾಡಿದನಂತೆ, ಆಗಲಿ ಅಂತ ಹೇಳುತ್ತಾನೆ. ಆಗಲಿ ಅಂತ ಹೇಳಿಬಿಟ್ಟು ತನ್ನೆರಡು ಕೂದಲು ಕಿತ್ತಿದನಂತೆ, ಎರಡು ಕೂದಲು, ಒಂದು ಶುಕ್ಲಕೇಶ, ಒಂದು ಕೃಷ್ಣಕೇಶ. ಅದನ್ನು ಬಿಟ್ಟನಂತೆ, ಹೋಗಿ ಅಂತ ಕಳಿಸಿದನಂತೆ. ಆ ಕೃಷ್ಣಕೇಶನೇ ಕೃಷ್ಣ ಅಂದರೆ ಇಡೀ ಪರಮಾತ್ಮ ಬಂದಿಲ್ಲ, ಒಂದು ಕೂದಲು ಕಳಿಸಿದ್ದಾನೆ ಅಷ್ಟೇನೆ, ಒಂದು ಕೂದಲು ಅಷ್ಟೇ. ಆ ಕೂದಲು ಗೀತೋಪದೇಶ ಮಾಡುತ್ತೆ, ಗಮನ ಅರ್ಥ ಮಾಡ್ಕೋಬೇಕು. ಆ ಕೂದಲೇ ಕೃಷ್ಣ, ಕೂದಲು ವಿಶ್ವರೂಪ ತೋರಿಸ್ತಾನೆ ಕೃಷ್ಣ, ಬಾಯಲ್ಲಿ ಬ್ರಹ್ಮಾಂಡ ತೋರಿಸ್ತಾನೆ. ಎಲ್ಲ ಕೂದಲಲ್ಲ, ಮತ್ತೆ ಒಂದು ಕೂದಲು ಅಷ್ಟೇನೆ, ಉಳಿದವ್ರ ಕೂದಲು ಕೊಟ್ಟು ಬಿಸಾಕ್ಬೇಕಷ್ಟೇ. ಆ ಕೂದಲು ಏನು ಮಾಡಬೇಕಾದ್ರೆ ಬಿಸಾಕ್ಬೇಕು ಅಥವಾ ಮಾರಾಟ ಆದರೆ ಸ್ವಲ್ಪ ದಿವಸ ಮಾರಬಹುದೇ ಹೊರತು ಇದೇನೋ ಮಾಡಲಿಕ್ಕೆ ಬರೋದಿಲ್ಲ. ಪರಮಾತ್ಮನ ಆನಂದ ಕೇಶದಲ್ಲಿ, ಇಡೀ ಕೇಶ ಅಲ್ಲ, ಕೇಶದ ತುಣುಕು ತುಣುಕು ಪರ್ಫೆಕ್ಟ್ ಅಂತ ಹೇಳುತ್ತಾನೆ. ತುಣುಕು ತುಣುಕು ಕೂಡ ಅಷ್ಟೇ ಪೂರ್ಣ. ಅಂಥ ಕೃಷ್ಣ ಇವತ್ತು ಭಗವದ್ಗೀತೆ ಉಪದೇಶ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದರೆ ಕೃಷ್ಣನಿಗೂ ಆತನ ಕೇಶಾದಿ ಅವಯವಗಳಿಗೂ ಏನೇನೂ ಭೇದ ಇಲ್ಲವೇ ಇಲ್ಲ. ಆದ್ದರಿಂದನೇ ಕೃಷ್ಣ ಅಷ್ಟು ತನ್ನ ಪೂರ್ಣ ರೂಪವನ್ನು ಆಚಾರ್ಯರು ಬರೀತಾರೆ. ಕೃಷ್ಣ ಕೇಶದಲ್ಲಿ ವಿಶ್ವರೂಪ ತೋರಿಸ್ತೇನೆ ಅಂದಮೇಲೆ ಎಲ್ಲ ಕಡೆ ಇದೆ ಅಂತಾಯ್ತಲ್ಲ ಪರಮಾತ್ಮನ ರೂಪಗಳು. ಭಗವದ್ಗೀತೆ ಓದೋರಿಗೆ ಮಾತ್ರ ಅರ್ಥ ಆಗೋದು. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ನಾವು ಕೆಲವ್ರ ಬಗ್ಗೆ ಬೇರೆ ರೀತಿ ಉಪಯೋಗಿಸ್ತೇವೆ ಮಾತನ್ನು. ಉಪಯೋಗಿಸ್ಬೇಕಾದ್ರೆ ಅಯ್ಯೋ ಮನುಷ್ಯರಿ ಹುಷಾರು ಎಲ್ಲೋ ನೋಡ್ತಿರ್ತಾನೆ, ನಮ್ಮನೆ ನೋಡ್ತಿರ್ತಾನೆ, ಮತ್ತೆ ಎಲ್ಲೋದ್ರು ತಿಳ್ಕೊಂಡ್ಬಿಡ್ಬೇಡಿ. ಮೈಯೆಲ್ಲ ಕಣ್ಣವನಿಗೆ, ಮೈಯೆಲ್ಲ ಕಣ್ಣವನಿಗೆ, ಮೈಯೆಲ್ಲ ಕಿವಿ ಅಂತ ಉಪಯೋಗಿಸ್ತಾರೆ. ಅಂದರೆ ಮೈಯೆಲ್ಲ ಕಣ್ಣಲ್ಲವನಿಗೆ, ಇದು ವೆರಿ ಶಾರ್ಪ್ ಅಂತ ಅಷ್ಟೇ ಅರ್ಥ. ಅದಕ್ಕೆ ಒಳ್ಳೆ ತೀಕ್ಷ್ಣ ದೃಷ್ಟಿಯ ಒಂದು, ಎಲ್ಲೋ ನೋಡ್ದಾ ನೋಡ್ತಾ ನೋಡ್ಬಿಟ್ಟಿರ್ತಾನೆ, ನೀವು ತಪ್ಪಿಸ್ಕೊಂಡು ಹೋಗಿ ಸಿಕ್ಕಾಕೊಂಡ್ಬಿಡ್ತೀರ, ಆಮೇಲೆ ಯಾವುದೋ ಮಾತು ಕೇಳ್ತಾ ನಿಮ್ಮ ಮಾತು ಕೇಳಿಸ್ಕೊಂಡ್ಬಿಟ್ಟಿರ್ತಾನೆ, ಹುಷಾರಾಗಿರಿ. ಈ ರೀತಿ ಎಚ್ಚರಿಕೆ ಕೊಡ್ತಾನೆ ಅವನ ಬಗ್ಗೆ. ಒಂದು ಸ್ವಲ್ಪ ಈ ರೀತಿ ಇದ್ದು ಅವ್ನು ಹುಷಾರಿರಿ ಅಂತ ಹೇಳ್ತೀರಲ್ಲ, ದೇವ್ರ ಬಗ್ಗೆ ಎಷ್ಟು ಹುಷಾರಾಗಿರ್ಬೇಕು ಲೆಕ್ಕಕ್ಕೆ ಅಂತ ಹೇಳ್ತಾರೆ. ನಮ್ಮ ಪ್ರಕಾರ ಗರ್ಭಗುಡಿ ಬಾಗಿಲು ಹಾಕಿದ್ರೆ ದೇವ್ರ ಕತೆ ಮುಗಿದೋಯ್ತು, ತೆಗೆಯೋವರೆಗೂ ನಾವು ನಮ್ಮ ನೋಡಾಗೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೇವೆ. ದೇವರು ಎಂಥವನು ಗೊತ್ತಿದೆ, ಪ್ರತಿ ಕ್ಷಣದಲ್ಲಿ ಎಲ್ಲರೂ ನೋಡ್ತಾರೆ ಜಗತ್ತಿನೊಳಗೆ. ಅವನ ಕಣ್ಣು ಎಲ್ಲ ಕೆಲಸ ಮಾಡುತ್ತೆ. ಅಂತ ಕಣ್ಣು ಎಷ್ಟಿವೆ ಗೊತ್ತಾ ಪರಮಾತ್ಮನಿಗೆ? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ. ಒಂದೊಂದು ಕಣ್ಣು ಆಗಿದ್ದು ಅನಂತ ಕಣ್ಣಿವೆ, ಒಂದೊಂದು ಕಾಲ ಅಷ್ಟು ಮಾಡಿದ್ರೆ ಅನಂತ ಕಾಲಗಳಿವೆ, ಅನಂತ ಕೈಗಳಿವೆ. ಈ ರೀತಿ ಅರ್ಥ ಮಾಡಿಕೊಂಡ್ರೆ ದೇವರು ಎಷ್ಟು ಸಮರ್ಥನಾಗ್ತಾನೆ. ಸರ್ಕಾರದ ಕಣ್ಣಿ ಮಣ್ಣು ಹಾಕ್ಬೋದು ನಾವು, ದೇವ್ರ ಕಣ್ಣಿ ಮಣ್ಣು ಹಾಕ್ಲಿಕ್ಕೆ ಬರೋದಿಲ್ಲ. ಸರ್ಕಾರ ಡೈರೆಕ್ಟ್ ಯಾವುದನ್ನು ನೋಡೋದಿಲ್ಲ, ಯಾರನ್ನೋ ಕಳಿಸ್ಕೊಡ್ತಾರೆ, ಅವ್ರು ಅಡ್ಜಸ್ಟ್ ಮಾಡಿಕೊಂಡ್ರೆ ಕತೆ ಮುಗಿದೋಯ್ತು. ಡೈರೆಕ್ಟ್ ಸರ್ಕಾರ ಬರೋದಿಲ್ಲ ಎಂದು ಕೂಡ, ಪರಮಾತ್ಮ ಆಗಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ ಪ್ರತಿಯೊಬ್ಬರಿಗೂ ಕೂಡ. ನಮಗೀಗ ಅರ್ಥ ಆಗ್ತದೆ, ನಾವು ದೇವರ ಪ್ರತಿನಿಧಿಗಳಷ್ಟೇ ನಮ್ಮ ಮೇಲೆ ಇದ್ದಿದ್ರೆ ಏನೋ ಅಡ್ಜಸ್ಟ್ ಮಾಡಬಹುದಾಗಿತ್ತು. ದೇವರು ಡೈರೆಕ್ಟ್ ಪ್ರತಿಯೊಬ್ಬರು ನೋಡ್ತಾನಾದ್ರಿಂದಾಗಿನೆ ಮೋಸ ವಂಚನೆ ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ ದೇವರ ಹತ್ರ. ಆಗ ನಮಗೆ ಭಗವದ್ಭಕ್ತರು ಅಂತೇಳಿ ಎಷ್ಟು ಪ್ರಾಮಾಣಿಕರಾಗಿರ್ತಾರೆ. ಭಗವದ್ಭಕ್ತನಾದವರು ಎರಡು ಸಾಧಿಸ್ತಾನೆ, ಲೌಕಿಕ ಜೀವನದಲ್ಲಿ ಪರಿಶುದ್ಧನಾಗಿರ್ತಾನೆ ಯಾಕೆ ದೇವರು ನೋಡ್ತಾನೆ, ಆಧ್ಯಾತ್ಮದಲ್ಲಿ ಪರಿಶುದ್ಧನಾಗಿರ್ತಾನೆ. ನಮ್ಮ ಜನಕ್ಕೆ ದೇವರು ದೇವ್ರ ಬಗ್ಗೆ ಹೇಳೋರ ಬಗ್ಗೆ ದೇವರಿಗೆ ಗೊತ್ತಿರೋದಿಲ್ಲ. ಯಾಕೆಂದರೆ ಮಠಮಾನ್ಯಗಳು ದೇವಸ್ಥಾನದಲ್ಲಿ ಭಾರಿ ಅನ್ಯಾಯ ನಡೆಯೋದುಂಟು ಎಷ್ಟೋ ಸಲ, ಯಾಕೆಂದರೆ ದೇವ್ರಿಗೆ ಆ ವಿಗ್ರಹ ತಿಳ್ಕೊಂಡ್ಬಿಟ್ಟಿದ್ದಾರೆ ಹೊರತು ದೇವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ. ದೇವ್ರನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾ ಕರೆಂಟ್ ಇದೆ ಅಂತ ಗೊತ್ತಾದ್ರೆ ಬಿಡ್ತೇವೆ ವೈರ್ನ, ಏ ಮರಾಯ ಲೈ ವೈರ್ ಬೋಯ್ ಪ್ರಾಣ ಹೋಗುತ್ತಾ ಮೇಲೆ ಅಂತ ಹೇಳ್ತಾರೆ. ದೇವರು ಆರಾಮ ಮುಟ್ಟಿಬಿಡ್ತಾನೆ ದೇವ್ರನ್ನ, ಏ ದೇವ್ರು ಎಲ್ಲಿದ್ದಾನೆ ಪಾಪ ಕಲ್ತಾನೆ ಅಷ್ಟೇ. ದೇವ್ರನ್ನ ಮುಟ್ಟಬೇಕಾದ್ರೆ ಎಷ್ಟು ಸ್ವಚ್ಛತೆ ಬೇಕು, ಎಷ್ಟು ಮಡಿಬೇಕು, ಎಷ್ಟು ಪರಿಶುದ್ಧಿ ಬೇಕು. ಒಂದು ಸುಳ್ಳು ಹೇಳಿ ಬಂದಾದ್ರೆ ದೇವ್ರು ಮುಟ್ಲಕ್ಕಾಗೋದಿಲ್ಲ ಆಮೇಲೆ, ಅರೆ ಸುಳ್ಳು ಹೇಳಿದ್ದೇನೆ ದೇವ್ರು ಹ್ಯಾಕ್ ಬಿಟ್ಲಿಲ್ಲ ನಾನೀಗ. ಮೈಲಿಗೆ ಆದಾಗ ಲೆಕ್ಕ, ಸ್ನಾನ ಮಾಡಿದ ಮಡಿ ಮಡಿ ಎಷ್ಟು ಮುಖ್ಯನೋ ಅದಕ್ಕಿಂತ ಮಡಿ ಈ ಮಡಿ ಮುಖ್ಯ. ಸುಳ್ಳು ಹೇಳಿದ್ದೇನೆ, ಅವನಿಗೆ ಮೋಸ ಮಾಡಿದ್ದೇನೆ, ದೇವ್ರನ್ನ ಹ್ಯಾಂಗ ಮುಟ್ಲಿ ನಾನೀಗ. ಈ ಭಾವನೆ ಬಂತು ಅಂದರೆ ನಿಜವಾದ ದೇವ್ರ ಪೂಜೆ ಮಾಡೋನು ಅಂದರೆ ಅವನು ಒಂದು ಸತ್ಯದ ಪ್ರತಿಮೂರ್ತಿ ಇದ್ದಾಗಿರ್ತಾನೆ, ಸತ್ಯದ ಪ್ರತಿಮೂರ್ತಿ ಇದ್ದಾಗಿರ್ತಾನೆ. ಸುಳ್ಳು ಇಲ್ಲ, ಮೋಸ ಇಲ್ಲ, ವಂಚನೆ ಇಲ್ಲ, ಅಪ್ರಾಮಾಣಿಕತೆ ಇಲ್ಲ, ಆ ಭಾವನೆ ಇರ್ತದೆ. ಅದಕ್ಕೆ ರಾಯರು ಏನು ಮಾಡಿದರಂತೆ, ರಾಮದೇವರು ಹೇಳಿದ್ರಂತೆ ಸುಧೀಂದ್ರ ಸ್ವಾಮಿಗಳೆ ವೆಂಕಟಭಟ್ಟಿಗೆ ಆಶ್ರಮ ಕೊಡಿ, ಅವ್ರು ನನ್ನ ಪೂಜೆ ಮಾಡಬೇಕು, ಅವ್ರು ನನ್ನ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆ ಪರಿಶುದ್ಧವಾದ ಜೀವನ ಇದೆಯಲ್ಲ ಅದಕ್ಕೆ ನಾನು ಅವ್ರ ಪೂಜೆ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇವತ್ತು ನಾವೇನು ತಿಳ್ಕೊಂಡಿರ್ತೇವೆ, ನಮ್ಮ ಪೂಜೆ ದೇವರು ಕಾಯ್ಕೊಂಡು ಕೂತಿರ್ತಾನೆ ಅಂತೇಳಿ, ಪಾಪ ಮಹಾನುಭಾವ ಬರ್ತಾನೆ ಮಾಡ್ತಾನೆ ಅಂತೇಳಿ. ಎಷ್ಟೋ ಥರ ತನೇಕರು ಗೊತ್ತಿಲ್ಲ, ಒಂದು ದೇವಸ್ಥಾನದಲ್ಲಿ ಏನಾಗ್ತಿತ್ತಂತೆ, ಒಬ್ರು ಯಾರೋ ಮಹಾನುಭಾವರು ಯಾರೋ ಬರ್ತಿ, ಭಾರಿ ದುಷ್ಟ ಬರ್ತಿದ್ದ ಒಬ್ಬ ದೇವಸ್ಥಾನಕ್ಕೆ. ಅವ ಏನಾಗ್ತಿತ್ತಂತೆ, ಒಬ್ರದ್ದು ಮಹಾಜ್ಞಾನಿಗಳು ಪಾಠ ಹೇಳ್ತಾ ಕೊಡ್ತಿದ್ದ ದೇವಸ್ಥಾನದಲ್ಲಿ ಕೂತಿದ್ರಂತೆ. ಅವನು ಬಂತಷ್ಟು ನಿಂತ್ಕೊತಿದ್ರಂತೆ, ಅವನು ಬಂತಷ್ಟು ನಿಂತ್ಕೊತಾ ಇದ್ರು. ಆಮೇಲೆ ಒಳಗೆ ಹೋಗಿ ಪೂಜೆ ಹೋಗ್ಬಿಡ್ತಿದ್ದ ಅವನು, ಇವ್ರು ಕೂತ್ ಬಿಡ್ತಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಗೆ ಬರ್ತಿದ್ದ, ಮತ್ತೆ ಹೋಗಿ ಮತ್ತೆ ನಿಂತ್ಕೊತಿದ್ರು. ಅವನು ಬಂದಾಗ ಮೆದ್ದು ನಿಂತ್ಕೊತಿದ್ರು, ಹೋಗ್ಬೇಕಾದ್ರು ಮೆದ್ದು ನಿಂತ್ಕೊತಾ ಇದ್ರು. ಅವ್ ಎಲ್ಲರಿಗೂ ಗೊತ್ತು ಭಾರಿ ರೌಡಿ ಅವನು, ಭಾರಿ ದುಷ್ಟ ಅಂದ್ರೆ ಭಾರಿ ದುಷ್ಟ. ಯಾಕೆ ಅವ್ರು ಹೇಳ್ತಾರೆ, ದೊಡ್ಡ ಸ್ವಾಮಿಗಳು ಪಾಪ ಅವರು ಸಾಮಾನ್ಯರಲ್ಲ, ದೊಡ್ಡ ಸ್ವಾಮಿಗಳು. ಅವ್ರು ಮೇಷ್ಟು ಬಂದಾಗ ಇದ್ದು ಕ್ಲಾಸ್ ಶುರು ಆಗಕ್ಕಿಂತ ಮೇಷ್ಟು ಬಂದಾಗ ಹೇಳ್ತಾರೆ, ಹೋಗ್ಬೇಕಾದ್ರೂ ಹೇಳ್ತಾರೆ, ಮತ್ತೆ ಹೋಗ್ಬೇಕಾದ್ರೆ ಹೇಗೂ ಹೇಳ್ತಾರೆ ಮನೆ ಹೋಗ್ಬೋದು ಅಂತ ಹೇಳ್ತಾರೆ ಪಾಪ. ಆದರೆ ನಿಜವಾಗ್ಲೂ ಕೂಡ ಎರಡು ಸತ್ತ ಗೌರವ ಕೊಡೋ ಸಂಕೇತ ಅದು. ಯಾಕೆ ಇವ್ರು ಬಂದ್ರೆ ಯಾಕೆ ಹೇಳ್ತಾರೆ ಸ್ವಾಮಿಗಳು ಅಂತ ಎಲ್ಲರಿಗೂ ಆಶ್ಚರ್ಯ, ಯಾಕೆ ಹೇಳ್ತಾರೆ ಅಂತೇಳಿ. ಆಮೇಲೆ ಕೇಳಿದ್ರಂತ ಒಂದು ದಿವಸ ಸ್ವಾಮಿಗಳೇ, ನೀವ್ಯಾಕೆ ಹೇಳ್ತೀರಿ ಆ ಪಾಪಿಷ್ಠ ಬಂದ್ರೆ ಅಂದ್ರೆ, ಅರೆ ಅವನು ಬಂದ ತಾನು ಹೇಳೋದಿಲ್ಲ ಅಂತ ಹೇಳ್ತಾರೆ, ಅವನು ಬಂದ ಅಂತ ಹೇಳೋದಿಲ್ಲ, ಮತ್ತೆ ಬಂದಷ್ಟು ಹೇಳ್ತೀರಲ್ಲ. ಓ ಅದ ಯಾಕೆ ಹೇಳ್ತೇನೆ ಅಂದ್ರೆ, ಅವನು ಬರ್ತಿರ್ಲಿಕ್ಕೇನೆ ಹನುಮಂತ ಹೊರಗೋಗ್ಬಿಡ್ತಾನಂತೆ, ಹೊರಗೋಗ್ಬಿಡ್ತಾರಂತೆ. ಅದಕ್ಕೆ ಆತ ಹೋಗ್ತಾರಲ್ಲ ನಿಂತ್ಕೋತಾರಂತೆ ಅಷ್ಟೇ, ಆತ ಹೋಗ್ತಾರೆ ಅಂತ ಹೇಳಿ. ಮತ್ತೆ ಹೋಗ್ಬೇಕಾದ್ರೆ ಆ ತೋತ ಹನುಮಂತ ಬರ್ತಾರೆ ಎದುರುಗಡೆಗೆ, ಅವ್ರು ಬಂದ್ರು ಅಂತ ಎತ್ಕೋತೇನೆ ಹೊರತು ಇವನು ಬಂದ ಅಂತ ನಾನು ಹೇಳೋದಿಲ್ಲ ಅಂತ ಹೇಳಿದ್ರು. ನಮ್ಗೆ ಈಗ ಅರ್ಥ ಆಗ್ತದೆ, ಎಷ್ಟೋ ದೇವಸ್ಥಾನಕ್ಕವ್ರು ದೇವ್ರು ಹೋಗ್ಬಿಟ್ಟು ಇರೋದೇ ಇಲ್ಲ, ಅವ್ರು ಹೋಗೋವರೆಗೂ ಬರೋದಿಲ್ಲ ವಾಪಸ್. ಮತ್ತೆ ನಮ್ಗೆ ಅರ್ಥವಾದರೆ ದೇವರೊಂದು ಏನು ತಿಳ್ಕೊಂಡಿದ್ದೇವೆ, ನಮ್ಮ ವ್ಯಾಪಾರದ ವಸ್ತು ತಿಳ್ಕೊಂಡ್ಬಿಡ್ತೇವೆ ಅಷ್ಟೇ. ಯಾವುದು ಕೋತಿ ಇಟ್ಕೊಂಡು ಕುಣಿಸ್ಕೊತ ಕುಣಿಸ್ ದುಡ್ಡು ಕಲೆಕ್ಟ್ ಮಾಡ್ತಾರಲ್ಲ, ಅದು ದೇವರ ಕಾನ್ಸೆಪ್ಟ್ ಅಲ್ಲ. ದೇವರು ಲಕ್ಷ್ಮೀಪತಿ, ಅವನಿಗೇನು ಬೇಕಾಗಿದೆ ಈ ಮಧ್ಯೆ? ನಮ್ಮ ಭಕ್ತಿಯನ್ನು ತೋರಿಸ್ಬೇಕಷ್ಟೇ ಹೊರತು ಟೋಕನ್ ಆಫ್ ರೆಸ್ಪೆಕ್ಟ್ ಎಷ್ಟಿರುತ್ತೋ ಅಷ್ಟೇನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ನಾಮಿ ಪ್ರಯತಾತ್ಮನಃ. ದೇವ್ರ ಬಗ್ಗೆ ನಮ್ಮ ಭಯ ಹೋಗಬೇಕು, ಅತ್ಯಂತ ಪ್ರೀತಿ ಬರಬೇಕು. ದೇವರು ಮೈಯೆಲ್ಲ ಕಣ್ಣು, ಸದಾ ನೋಡ್ತಿರ್ತಾನೆ. ಅವನ ಕಣ್ಣು ಮುಚ್ಚಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಮ್ಮಂಥ ಕಣ್ಣೇ ಅವನಿಗಿಲ್ಲ, ಅವ ಆ ವಿಚಿತ್ರವಾದ ಕಣ್ಣು ಅವನದು. ಮೈಯೆಲ್ಲ ಕಣ್ಣಾಗಿ, ಮೈಯೆಲ್ಲ ಕಾಲಾಗಿ, ಮೈಯೆಲ್ಲ ಕಿವಿಯಾಗಿರ್ತಕ್ಕಂಥ ಪರಮಾತ್ಮನ ಅರ್ಥ ಮಾಡಿಕೊಂಡ್ರೆ ಮೋಕ್ಷ ಆಗುತ್ತೆ ಎಂಬುದು ಖಚಿತ. ಅದು ನಮಗಿಂತ ಸ್ವಲ್ಪ ದೊಡ್ಡವ್ರನ್ನ ಅರ್ಥ ಮಾಡಿಕೊಂಡ್ರೆ ಎಷ್ಟೋ ನಮಗೆ ಖುಷಿ ಆಗ್ತದೆ. ದೇವರಿಗಿಂತ ದೊಡ್ಡವನೇ ಇಲ್ಲ ಅಂಥವನ್ನ ಪರಿಚಯ ಮಾಡಿಕೊಳ್ಳೋದು ಅಂದರೆ, ಇವತ್ತು ಆಕಾಶ ನೋಡಿದ್ದೇವಲ್ಲ, ದೇವ್ರ ಮುಂದೆ ಆಕಾಶ ಏನೂ ಅಲ್ಲ, ಅಷ್ಟು ದೊಡ್ಡವನು ದೇವರು. ಆಕಾಶಕ್ಕಿಂತ ದೊಡ್ಡ ನಮ್ಗೆ ಕಣ್ಣಿಗೆ ಕಾಣೋ ವಸ್ತುಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ದೇವರ ಮುಂದೆ ಇಡೀ ವಿಶ್ವ ಪರಮಾತ್ಮನಿಗೆ ಪಾದೋ ಅಶ್ಯ ವಿಶ್ವಾಭೂತಾನಿ ಪುರುಷ ಸೂಕ್ತ ಹೇಳುತ್ತೆ. ಪಾದೋ ಅಶ್ಯ ವಿಶ್ವಾಭೂತಾನಿ, ದೇವರು ನಿಂತ್ಕೊಂಡು ಬಿಟ್ಟ ಅಂತ ಕೇಳಿದರೆ ಇಡೀ ವಿಶ್ವ ಅವ್ರ ಕಾಲ ಕೆಳಗೆ ಹೋಗಿಬಿಡುತ್ತಂತೆ ಅಷ್ಟೇ. ಮುಳಿದು ದೇವರು ಫೇಸ್ ಮಾಡೋಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ, ಅಷ್ಟು ಅಂಥ ವ್ಯಕ್ತಿತ್ವ ಪರಮಾತ್ಮನ. ಇದನ್ನೆಲ್ಲ ಆಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಹಳ ಸುಂದರವಾದ ಶ್ಲೋಕಗಳಲ್ಲಿ ಹೇಳುತ್ತಾರೆ. ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮ ತಂತ್ರ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ ದೇಶಾಚ್ಯ ಕಾಲಗುಣತಃ ನ ಚಾದಿರಂತಃ ವೃದ್ಧಿಕ್ಷಯೌ ನತು ಪರಸ್ಯ ಸದಾತನಸ್ಯ. ಪ್ರತಿಯೊಂದು ಪೂರ್ಣ, ಪ್ರತಿಯೊಂದು ಆನಂದಪೂರ್ಣ, ಜ್ಞಾನಪೂರ್ಣ, ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ. ಪರಮಾತ್ಮನ ಕಾದಿನ ತುದಿ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ. ಮತ್ತೆ ಇಡೀ ಪರಮಾತ್ಮ ಅನಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಆತನ ಅವಯವದ ಪ್ರತಿ ಭಾಗ ಭಾಗ ಕೂಡ ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಇಂಥ ವ್ಯಕ್ತಿತ್ವ ಯಾರಿಗಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಆಗ ಪರಮಾತ್ಮನ ಸಮಾನ ಯಾರೂ ಇಲ್ಲ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಅರ್ಜುನ, ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ, ಎಲ್ಲದರ ಸೃಷ್ಟಿಕರ್ತ ನಾನು, ಎಲ್ಲದೂ ನನ್ನಿಂದ ನಡೀತಾ ಇದೆ. ತೇನ ವಿನಾ ತೃಣಮಪಿ ನಚರತಿ ಎಂಬ ದೃಢ ಮಾಡ್ತಾ ಹೋಗ್ತಾರೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ದುರ್ಯೋಧನೆ ಗೊತ್ತಿಲ್ಲ ವಿಚಾರ, ಅವನೇನು ಮಾಡಿದ, ಸಹಾಯಕ್ಕೆ ಎಡಕಿದ ಕೃಷ್ಣನ ಹತ್ರ ಬಂದ. ಕೃಷ್ಣ ಯಥಾಪ್ರಕಾರ ಏನು ಮಾಡಿದ್ದ, ಮಲಗಿದ ಮಾಡಿಬಿಟ್ಟ, ಕಾಲ ತೊಂದು ಪೀಠ, ತಲೆ ತೊಂದು ಪೀಠ, ಎಲ್ಲಿ ಬೇಕಾದ್ರೆ ಕೊಡ್ಬೋದು. ದುರ್ಯೋಧನ ಛಾಯ್ಸೀಗ ದುರ್ಯೋಧನ ಬಂದ, ಯೋಚನೆ ಮಾಡಿದ, ಈಗ ಎಲ್ಲಿ ಕೊಡಬೇಕು ಅಂತ ಲೆಕ್ಕ ಹಾಕಿದೆ. ಎಲ್ಲಿ ಕೊಡಬೇಕು ನಾನೀಗ, ಕಾಲ ಹತ್ರ ಕೊಡಬೇಕು, ತಲೆ ಹತ್ರ ಕೊಡಬೇಕು. ಛೇ, ನಾಹಂ ರಾಜರಾಜ ಉಪಾಸ್ಯೆ ಪಾದಯೋರೀತಿ, ನಾನು ರಾಜರಾಜ, ಜನ್ಮದಲ್ಲಿ ರಾಜನೇ ಅಲ್ಲವನು, ರಾಜರಾಜ ಹೇಗಾಗ್ತಾನೆ ಈ ಮಧ್ಯೆ. ತಂದೆ ತಂದೆ ಭ್ರಮೆ ಆಗ್ತಾನೆ, ಹುಚ್ಚರಿರ್ತಾರಲ್ಲ ಅವರಿಗೆ, ಅವನೇ ಪ್ರೆಸಿಡೆಂಟು, ಅವನೇ ಪ್ರೈಮ್ ಮಿನಿಸ್ಟರ್ ಅಷ್ಟೇ, ಉಳಿದವರು ಇಲ್ಲೇ ಇಲ್ಲ. ಅವನು ಎಂಥ ಹುಚ್ಚ, ಇನ್ನೊಬ್ಬ ಹುಚ್ಚ ಹೇಳಿದಂತ ಹುಚ್ಚನಿಗೆ, ನಾನು ಪ್ರೈಮ್ ಮಿನಿಸ್ಟರ್ ಇವತ್ತಿಂದ ಅಂತ ಕೇಳಿದ್ರೆ ಅವನನ್ನು, ನಾನು ರಿಸೈನ್ ಮಾಡಿಲ್ವಲ್ಲ ನಾನಿಂದ ಅಂದನು. ಅದು ಅವ್ರು ಆಗಿಬಿಟ್ಟು ತಿಳ್ಕೊಬಿಟ್ಟಿರ ಬಂದು ಆಗಿಬಿಟ್ಟಿದ್ದೇನೆ ಅಂತ ಹೇಳಿಬಿಟ್ಟಾಗಲಿ, ರೆಸಿಗ್ನೇಷನ್ನ ಕೊಟ್ಟಿಲ್ಲ, ನೀನಾವಾಗಿ ಅಂತ ಕೇಳಿದ್ರಂತ ಹುಚ್ಚ ಆಗಿರಬೇಕು. ಇವತ್ತು ಇಂಥ ಭ್ರಮೆಯಲ್ಲಿ ಮನುಷ್ಯ ಬದುಕ್ತಿರ್ತಾನೆ. ದುರ್ಯೋಧನ ಯೋಚನೆ ಮಾಡಿದ, ನಾನು ಪಾದ ಹತ್ರ ಕೊಡೋದಿಲ್ಲ, ರಾಜ ನಾನು, ತಲೆ ಹತ್ರ ಕೊಡ್ತೇನೆ. ಅವ್ರು ಏನು ಗೊತ್ತಿಲ್ಲ ಗೊತ್ತಾ, ಪರಮಾತ್ಮನ ಎಲ್ಲ ಕಡೆ ಪಾದ ಇದೆ, ಎಲ್ಲ ಕಡೆ ತಲೆ ಇದೆ, ಇವನೇ ತಲೆ ಇಲ್ವಲ್ಲ, ಅದು ಪದಿತಿ ಆಗಿದೆ. ದುರ್ಯೋಧನ ತಲೆನೇ ಇಲ್ಲ, ಪರಮಾತ್ಮ ಎಲ್ಲ ಕಡೆ ತಲೆ ಇದೆ, ಎಲ್ಲೂ ತಲೆನೇ ಇಲ್ಲ ದುರ್ಯೋಧನಡಿ. ಅದಕ್ಕೇನು ಮಾಡಿದ, ಕಾಲ ಹತ್ರ ಕೊಡ್ತೇನೆ ಅಂತ ಕೂತ. ಅಂದರೆ ದುರ್ಯೋಧನನಿಗೆ ಪರಮಾತ್ಮನ ಪಾದ ಮತ್ತು ತಲೆಗಳಲ್ಲಿ ವ್ಯತ್ಯಾಸ ಇಲ್ಲ ಎಂಬ ತಿಳುವಳಿಕೆ ಅವನಿಗೆ ಬರಲೇ ಇಲ್ಲ. ಉದಾಹರಣೆಗೆ ನೋಡಿ, ಒಂದು ಸಕ್ಕರೆ ಹೆಚ್ಚಿನ ಗೊಂಬೆ ಇರುತ್ತೆ, ಯಾವ ಭಾಗದಲ್ಲೂ ಸಿಹಿ ಸಿಹಿರುತ್ತೆ, ಮೇಲಿನ ಭಾಗ ಕೆಳಗಿನ ಭಾಗ ಅಂತಿಲ್ಲ, ಎಲ್ಲ ಭಾಗದಲ್ಲೂ ಸಿಹಿನೇ. ಪರಮಾತ್ಮ ಹಾಗೆ ಆನಂದ ಘನ, ವಿಜ್ಞಾನ ಘನ, ಜ್ಞಾನಾನಂದಾದಿಮಯ ದೇಹ ಅವನದು. ಆ ವಿವೇಕ ಅವನಿಗಿಲ್ಲ. ಅರ್ಜುನ ಬಂದು ನೋಡಿದ, ನಿಶ್ಚಿಂತನೆ ಕೂತ್ಕೊಂಡು ಕೈಮುಗದ ಹಾಗೆ ಕೂತ್ಕೊಂಡ, ಪರಮಾತ್ಮ ನಿದ್ರೆನೂ ಇಲ್ಲ, ಅದು ಗೊತ್ತು ಅವನಿಗೆ. ಅಂದ ಆ ರೀತಿ ತಿಳ್ಕೊಂಡದ್ದು ಅರ್ಜುನನಿಗೆ ಯಾವ ಹಿರಿಮೆ ಬಂತು, ತಪ್ಪು ಕೂಡ ದುರ್ಯೋಧನ ಗತಿ ಏನಾಯ್ತು. ಈಗ ತಪ್ಪು ತಿಳ್ಕೊಂಡದ್ದು ದುರ್ಯೋಧನ ಸರ್ವನಾಶಕವನ್ನು ಕಂಡ, ಸರಿ ತಿಳ್ಕೊಂಡದಕ್ಕೆ ಅರ್ಜುನ ಮೇಲೆ ಬಂದುಬಿಟ್ಟ. ಅದಕ್ಕೆ ಸರ್ವತಃ ಪಾಣಿ ಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಹೃಚ್ಚೈವ ನಿರ್ಗುಣಂ ಗುಣಭೋಕ್ತೃಚ. ಇದು ಮುಂದುವರೆದ ವಿವರಣೆಗಳಿವೆಲ್ಲ ಕೂಡ. ಸರ್ವೇಂದ್ರಿಯ ಗುಣಾಭಾಸಂ, ಪರಮಾತ್ಮ ಈ ರೀತಿ ಅವನ ಜ್ಞಾನೇಂದ್ರಿಯ ಕರ್ಮೇಂದ್ರಿಯದ ಕೆಲಸ ಮಾಡುತ್ತೆ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಕೆಲಸ ಮಾಡುತ್ತೆ, ಅವು ಒಂದು ಇಂಟ್ರೆಸ್ಚೇಂಜ್ ಆಗುತ್ತೆ, ಯಾವುದೇನು ಬೇಕಾದ್ರೂ ಮಾಡುತ್ತೆ. ಅಷ್ಟೇ ಅಲ್ಲ, ಸರ್ವೇಂದ್ರಿಯ ಗುಣಾಭಾಸಂ, ತನ್ನ ಇಂದ್ರಿಯಗಳಿಂದ ಎಲ್ಲವನ್ನು ನೋಡ್ತಾನೆ. ಅಷ್ಟೇ ಅಲ್ಲ, ಬೇರೆ ಎಲ್ಲರ ಇಂದ್ರಿಯಗಳನ್ನು ಫಂಕ್ಷನ್ ಮಾಡಿಸೋದೇ ಅವನು ಅಂತ ಹೇಳಿದ್ದಾರೆ. ಬೇರೆಯವ್ರ ಇಂದ್ರಿಯ ವರ್ಕ್ ಮಾಡಬೇಕಾದ್ರೆ ಪರಮಾತ್ಮ ನೋಡ್ತಾನೆ, ನಾವು ನೋಡ್ತೇವೆ ಅಲ್ಲ, ಅವನು ತೋರಿಸಿದ್ರೆ ಮಾತ್ರ ನೋಡ್ತೇವೆ, ಇಲ್ಲ ನೋಡೋಕ್ಕಾಗೋದಿಲ್ಲ ನಮ್ಮ ಕೈ. ಅವನು ಕೇಳಿಸಿದ್ರೆ ಮಾತ್ರ ಕೇಳ್ತೇವೆ, ಇದ್ರೆ ಕೇಳೋಕೆ ನಮ್ಮ ಕೈಲಿ ಆಗೋದಿಲ್ಲ. ಇಲ್ಲ ಕಿವುಡ್ರೆ ಇರ್ತಿದ್ದಿಲ್ಲ, ನಾವೇ ಕೇಳೋದು ಅಂತಾಗಿದ್ರೆ ಯಾವನು ಕಿವುಡನಾಗ್ತಿದ್ದಿಲ್ಲ, ಕೂಡನಾಗ್ತಿದ್ದಿಲ್ಲ, ಕುಂಟನಾಗ್ತಿದ್ದಿಲ್ಲ, ಯಾಕೆ ತನ್ನ ಕೈಲೇ ಇದೆ ಎಲ್ಲ ಕೂಡ. ದೇವರಿಗೆ ಪ್ರಸಕ್ತಿನೇ ಇಲ್ಲ, ದೇವರು ಹೇಗಿದ್ದಾನೆ, ತನ್ನ ಇಂದ್ರಿಯಗಳು ತನ್ನ ಅಧೀನ, ಜಗತ್ತಿನ ಎಲ್ಲರ ಇಂದ್ರಿಯ ತನ್ನ ಅಧೀನನೇ. ಅದಕ್ಕೆ ಧ್ರುವ ಪ್ರಾರ್ಥನೆ ಮಾಡಿದ, ಯೋ ಅಂತಃ ಪ್ರವಿಶ್ಯ ಮಮವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನಮ್ಮ ಒಳಗೆ ಪ್ರವೇಶ ಮಾಡಿ ಪ್ರತಿಯೊಂದು ಇಂದ್ರಿಯಗಳನ್ನು ಕೂಡ ಅವುಗಳ ಕೆಲಸವನ್ನು ಮಾಡೋ ಹಾಗೆ ನೀನು ಪ್ರೇರೇಪಣೆ ಮಾಡ್ತಾ ಇದ್ದಿ ಎಂಬುದನ್ನು ಧ್ರುವ ಸಾಕ್ಷಾತ್ಕರಿಸಿಕೊಂಡು ಹೇಳ್ತಾ ಇದ್ದ. ಅದಕ್ಕೆ ಸರ್ವೇಂದ್ರಿಯ ಗುಣಾಭಾಸಂ, ನಮಗೆ ದೇವರು ನಿಲ್ಲಿ ಯೋಚನೆ ಮಾಡಬೇಕು. ನೋಡ್ತಿದ್ದೇವೆ ಈಗ ತಕ್ಷಣ ದೇವರು ನೆನಪಾಗಬೇಕು, ದೇವರು ನೋಡಿಸ್ತಾ ಇದ್ದಾರೆ ಅಂತ ಅರ್ಥ ಇಮಿಡಿಯೇಟ್ ಆಗಿ.